ತುಂಬ ಜಾಸ್ತಿ ಆದಾಗ ದೇವತೆಗಳು ಪ್ರಾರ್ಥನೆ ಮಾಡಿದರು. ಆಗ ಇಂದ್ರದೇವರು ಸ್ವತಃ ಹೋಗಿ ವೃತ್ರಾಸುರನ ಜೊತೆಗೆ ಯುದ್ಧವನ್ನು ಮಾಡಿ ಅವನ ಸಂಹಾರವನ್ನು ಮಾಡಿದರು. ವೃತ್ರಾಸುರನ ವಧೆಯನ್ನು ಇಂದ್ರದೇವರು ಮಾಡಿದ ಕಥೆ ಭಾಗವತ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ. ಇದು ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಮುಖ್ಯವಾಗಿ ಇಂದ್ರದೇವರಿಂದ ವೃತ್ರಾಸುರನ ವಧೆಯಾಯಿತು. ವೃತ್ರಾಸುರ ಒಬ್ಬ ಬ್ರಾಹ್ಮಣ, ಇದು ಭಾರಿ ವಿಶೇಷ. ಒಬ್ಬ ಬ್ರಾಹ್ಮಣ ವೃತ್ರಾಸುರ, ಅವನು ಕೊಂದಿದ್ರಿಂದ ಏನಾಯಿತು, ಬ್ರಹ್ಮಹತ್ಯಾ ದೋಷ ಬಂತು. ಒಂದು ಬ್ರಾಹ್ಮಣರು ಬಾವಾಲು ಡೇಂಜರಸ್ ಅಂತ ಹೇಳೋದಕ್ಕೊಂದು ದೃಷ್ಟಾಂತ ಅದು. ಒಂದು ವೃತ್ರಾಸುರ ಬ್ರಾಹ್ಮಣ ಒಳ್ಳೆಯವರೇ ಇರ್ತಾನೆ ಅಂತ ಏನು ಗ್ಯಾರಂಟಿ ಇಲ್ಲ. ವೃತ್ರ ಅಸುರ ಅವನು, ವೃತ್ರಾಚಾರ ಅಂತ ಬೇಕಾಗಿ ಕರಿಬೋದ್ಬೇಕು. ಇನ್ನೂ ಕರೆಯೋದಾದರೆ ಒಳ್ಳೆ ಆಚಾರ ಅವನು, ಆದರೆ ದೊಡ್ಡ ಅನಾಚಾರದ ಹೆಸರು ಅದು. ಒಂದು ಅದಕ್ಕೆ ಹೇಳಿ ಎಲ್ಲ ಜಾತಿಯಲ್ಲೂ ಕೂಡ ಎಲ್ಲ ಕಾಲಕ್ಕೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದರೆ ಜಾತಿಯೇ ಹಿಡಿದು ಹೊಗಳೋದು ಬೈಯೋದು ಬೇಕಾಗಿಲ್ಲ. ಆದರೆ ವೈಯಕ್ತಿಕ ನೋಡಬೇಕಷ್ಟೇ. ಎಂಥ ಕೆಟ್ಟ ಕಾಲೇಜಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿರುತ್ತೆ, ಒಳ್ಳೆ ಬುದ್ಧಿವಂತ ಬಂದಿರುತ್ತಾರೆ. ಒಳ್ಳೆ ಕಾಲೇಜಲ್ಲಿ ಹೈ ಕ್ಲಾಸ್ ಫೇಲ್ ಆದವರು ಸಿಗ್ತಾರಲ್ಲ, ಆ ಟೈಪ್ ಇವೆಲ್ಲ ಪಾಸು ಫೇಲ್ ಎಲ್ಲ ಕಡೆ ಇದ್ದಿದ್ದೇನೆ. ಆದ್ದರಿಂದ ಒಳ್ಳೆಯ ವೃತ್ರಾಸುರ ಭಾರಿ ಕೆಟ್ಟವನು, ಅವನು ಅಂತಿಂತವ್ರ ಮಗನಲ್ಲ. ಅವನು ತೊಷ್ಟು ಅಂತಕ್ಕಂಥ ಪ್ರಜಾಪತಿಯ ಮಗ, ಹುಟ್ಟಿದ್ದು ಕೂಡ ಸುಮ್ಮನೆ ಹುಟ್ಟಿದ್ದಲ್ಲ, ವೇದ ಮಂತ್ರಗಳಿಂದ ಹುಟ್ಟಿದವನು. ಇಂದ್ರಶತ್ರೋ ವರ್ಧಸ್ವ ಅಂತ ಹೇಳಿದಾಗ ಅಗ್ನಿಕೊಂಡದ ಹುಟ್ಟಿ ಬಂದವನು. ಜಗತ್ತಿನಲ್ಲಿ ದಾಖಲೆ ಹೈಟ್ ಅಂದ್ರೆ ಅವಂದೇನೆ, ಹುಟ್ಟಿದಾಗಲೇ ಭಾರಿ ಹತ್ರ ಇದ್ದಂತೆ. ಜೊತೆಗೆ ಯಶುಮಾತ್ರಂ ದಿನೇ ದಿನೇ, ಒಂದು ದಿವಸಕ್ಕೊಂದು ಬಾಣದಷ್ಟು ಎತ್ತರ ಬೆಳೀತಿದ್ದಂತೆ. ಹೀಗಾಗಿ ಅವನ ಹೈಟ್ ನೋಡಿದ್ರೆ ಕಾಣ್ತಾನೆ, ಎವರೆಸ್ಟ್ ಕಂಡ್ರು ಅಂತಾರೆ, ಕಾಣ್ತಾನೆ ಅಷ್ಟು ಎತ್ತರ ಇದ್ದವನು. ಅಂತ ಮಹಾರಾಕ್ಷಸ ಲೋಕವನ್ನ ಇಂದ್ರದೇವರು ಹಾಗೆ ಅನಾವತ್ ನುಂಗಿದ್ದಂಥವನು, ಐರಾವತ್ ಸಮೇತ ನುಂಗಿದ್ದಂಥವನು, ಸೈಜ್ ಆಗಿರಬೇಕು ಲೆಕ್ಕ ಹಾಕಿ. ಅಂತ ಮಹಾರಾಕ್ಷಸನನ್ನ ಕೊನೆಗೂ ಇಂದ್ರದೇವರು ವಜ್ರಾಯುಧದಿಂದ, ಅದು ನಾರಾಯಣ ಕವಚ ಮಂತ್ರಸಿದ್ಧನಾದಂಥ ದಧೀಚಿ ಮುನಿಯ ಅಸ್ಥಿಗಳಿಂದ ಮಾಡಿದ ಆಯುಧ, ಅದರಿಂದ ಹೊಡೆದು ಕೊನೆಗೂ ವರ್ಷ ಬೇಕಾಯ್ತಂತ ಅವ್ರು ಕೊಲ್ಲಬೇಕು ಇಂದ್ರದೇವರಿಗೆ. ವೃತ್ರಾಸುರನ್ನು ಕೊಲ್ಲಬೇಕು, ಅಷ್ಟು ಸ್ಟ್ರಾಂಗ್ ಅವನ ಬಾಡಿ. ಒಂದು ವರ್ಷದ ಮೇಲೆ ಅವನು ಕೊನೆಗೂ ಸತ್ತನಂತೆ. ಆಗ ಬ್ರಹ್ಮಹತ್ಯಾ ದೋಷ ಬಂತು. ಬ್ರಹ್ಮಹತ್ಯಾ ದೋಷ ಬಂದಾಗ ಅನುಭವಿಸ್ತೇವೆ, ಶಿಕ್ಷೆಯಿಂದ ಅನುಭವಿಸು, ಬೇರೆ ದಾರಿ ಇಲ್ಲ. ಅದಕ್ಕಾಗಿ ಇಂದ್ರದೇವರು ಬ್ರಹ್ಮಹತ್ಯೆ ಹಿಡ್ಕೊಳ್ಳೋಕ್ಕೆ ಅಂತ ಬಂತಂತೆ. ನಾವು ಪಾಪ ಮಾಡ್ತೇವಷ್ಟೇ, ಪಾಪ ಹೇಗೆ ಬರುತ್ತೆ ಅಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಜ್ಞಾನಿಗಳಿಗೆ ಪಾಪ ಬರೋದು ಕಾಣುತ್ತಂತೆ, ಪುಣ್ಯ ಬರೋದು ಕಾಣುತ್ತೆ, ಪಾಪ ಬರೋದು ಕಾಣುತ್ತೆ. ನಮಗೆ ಸಂಬಳ ಬರೋದು ಗೊತ್ತಾಗುತ್ತಲ್ಲ, ಆ ಟೈಪ್ ಅಷ್ಟೇ. ಸಂಬಳ ಪಿಕ್ಪಾಕೆಟ್ ಆಗಿದ್ದು ಗೊತ್ತಾಗುತ್ತೆ, ಸಂಬಳ ಬರೋದು ಗೊತ್ತಾಗುತ್ತೆ. ಆದರೆ ಅವರಿಗೆ ನಮಗೆ ಮೆಟೀರಿಯಲ್ ಥಿಂಗ್ಸ್ ಮಾತ್ರ ಕಾಣೋದು, ಅವರಿಗೆ ಪುಣ್ಯ ಪಾಪಗಳ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದ. ಕೆಟ್ಟ ಕೆಲಸ ಮಾಡಿದ್ರೆ ನಮಗೆ ಪೊಲೀಸ್ ಹಿಡಿದಾಗಲೇ ಗೊತ್ತಿತ್ತು ಕೆಟ್ಟದ ಮಾಡಿದೆ ಅಂಥೇಳಿ. ಆದ್ರೆ ನೋಡಿದ ತಕ್ಷಣ ಮಹಾಪಾಪಿಂದ ಗುರುಸಿಬಿಡ್ತಾರಂತೆ. ಯಾರು ನೋಡಿದ ತಕ್ಷಣ ಏನೋ ಇಂಥ ಪಾಪ ಮಾಡಿದ್ದಿ, ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರಂತೆ. ಅಂತ ಕಣ್ಣು ಇವತ್ತು ಹೊರಟೋಯ್ತು, ಯಾಕೆಂದ್ರೆ ಸಾಮಾನ್ಯ ಅಂಥವರೇ ಕಾಣ್ತಾರೆ. ಆದ್ರಿಂದ ಹೇಳೋದು ಭಾರಿ ಕಷ್ಟ ಅದು. ಒಂದು ಬದುಕದೆ ಭಾರಿ ಕಡಿಮೆ, ಇಲ್ಲ ಎಕ್ಸೆಪ್ಷನ್ಸ್ ಬಿಟ್ಟುಬಿಟ್ರೆ ಒಂದಲ್ಲ ಒಂದು ಪಾಪ ಸಕಾಲಕ್ಕೆ ಇಳದೆ ಹೋದ್ರೆ ಮಹಾಪಾಪ, ಇನ್ನೇನು ಬೇರೆ ಪಾಪ ಮಾಡಬೇಕಾಗಿಲ್ಲ. ಅವನು ಸಕಾಲಕ್ಕೆ ಇಳದೆ ಹೋದ್ರೆ ಮಹಾಪಾಪ, ಅವತ್ತಿನ ಮುಖದಲ್ಲಿ ಆಗಲಿ ಅವನಿಗೆ ಆಯುಷ್ಯ ಹ್ರಾಸವಾದ ಕಡೆ ಬಂದಿರುತ್ತಂತಾಗಲಿ. ಲೇಟಾಗಿ ಬಂದ ಡಲ್ಲಾಗಿ ಬರ್ತಾನಲ್ಲ, ಆ ಟೈಪ್ ಲೇಟಾಗಿ ಬಂದವನಿಗಾಗಲೇ ಕಾನ್ಫಿಡೆನ್ಸ್ ಇರೋದಿಲ್ಲ. ಇಲ್ಲಿ ಬೈತವರಂತೂ ಬಂದೇ ಬರ್ತಾನೆ, ಸಿಂತೈ ಬಂದವರೊಳ್ಳೆ ಖುಷಿಯಿಂದ ಬಂದಿರುತ್ತಾನೆ. ಅದಕ್ಕೆ ಸಕಾಲಕ್ಕೆ ಇಳದೆ ಒಂದು ವರ್ಚಸ್ಸು ಕೊಡುತ್ತಂತೆ. ತಡವಾಗಿ ಹೇಳದೆ ಒಂದು ಅಂತ ಪಾಪ ದಿವಸಕ್ಕೆ ಎಷ್ಟು ಮಾಡ್ತೇವೋ ಲೆಕ್ಕ ಇಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇನೆ. ಆದರೆ ಜ್ಞಾನಿಗಳಿಗೆ ಕಾಣುತ್ತೆ. ಆ ಪಾಪ ಬರೋದನ್ನು ನೋಡಿದ್ರಂತೆ ಓಡಕ್ಕೆ ಶುರು ಮಾಡ್ತಾರೆ ಇಂದ್ರದೇವರು. ಓಡಿ 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 ಎಲ್ಲಿ ಹೋದ್ರಂತೆ, ಮಾನಸ ಸರೋವರಕ್ಕೆ ಹೋದ್ರಂತೆ. ಒಳಗೆ ಎಂಟರ್ ಆಗಿಬಿಡ್ತಾರೆ, ಅಲ್ಲಿ ಪಾಪ ಹೋಗ್ಲಿಕ್ಕಾಗೋದಿಲ್ಲ. ಯಾಕೆ? ಮಾನಸ ಸರೋವರ ಅತ್ಯಂತ ಪವಿತ್ರವಾದ ಸರೋವರ, ಅಲ್ಲಿ ಪಾಪಗಳ ಎಂಟರ್ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಗಂಗೆಯಲ್ಲಿ ಪಾಪ ಬರಲಿಕ್ಕಾಗೋದಿಲ್ಲ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಮಾನಸ ಸರೋವರ ಅತ್ಯಂತ ಪವಿತ್ರವಾದ ಸರೋವರ, ಅಲ್ಲಿಗೆ ಪಾಪ ಹೋಗ್ಲಿಕ್ಕಾಗೋದಿಲ್ಲ. ಅವ್ರಿಗೆ ಒಳ್ಳೆ ಸೇಫ್ ಮಾಡಿ ಸಿಕ್ಕಾಗಾಯ್ತು, ತೀರ ಒಳಗೆ ಹೋಗಿಬಿಡ್ತಾರೆ. ಹೋಗಿ ಒಂದು ಕಮಲದ ಹೂವುಗಳಲ್ಲಿ, ಕಮಲದ ಹೂವುಗಳು ಅದರ ಮಧ್ಯದೊಳಗೆ ಒಂದು ಸೂಕ್ಷ್ಮ ರೂಪದಿಂದ ಒಂದು ಕಮಲ ನಾಳದಲ್ಲಿ ಹೋಗಿ ಕೂತ್ಬಿಟ್ರಂತೆ. ಎಷ್ಟು ಚಿಕ್ಕ ರೂಪ ತಗೊಂಡಿರುವ ಲೆಕ್ಕ ಹಾಕಿ ಅವರು ತುಂಬ ಚಿಕ್ಕ ರೂಪ ತಗೊಂಡಿದ್ದಾರೆ. ಅದರೊಳಗೆ ಅವರು ಕೂತರಂತೆ. ಸೂಕ್ಷ್ಮ ರೂಪ ತಗೊಂಡಂತ ವೈರಸ್ಗಳು ಎಷ್ಟು ಸೂಕ್ಷ್ಮ ಇರುತ್ತೆ ಯೋಚನೆ ಮಾಡಿ. ಫಟ್ಲಾಸಿಗೇನೋ ಕುಡಿತಾ ಇರ್ತಾನೆ, ನೀರು ಸಿಕ್ತು ಅಂತ ಕುಡಿತಾ ಇರ್ತಾನೆ. ಈ ಕಾರಣ ಅಣುಗಳಿದ್ರೆ ಏನು ಗೊತ್ತಾಗೋದಿಲ್ಲ, ಆ ಅಟ್ಯಾಕ್ ಅಂದೇನೋ ಗೊತ್ತಾಗೋದಿಲ್ಲ, ಮತ್ತೆ ಗೊತ್ತಾಗೋದಿಲ್ಲ. ಅಷ್ಟು ಸೂಕ್ಷ್ಮ ರೂಪಗಳವೆಲ್ಲ ಕೂಡ ಈ ಪ್ರಾಣಿಗಳಿಗೆ ಸೂಕ್ಷ್ಮ ತಗೊಳ್ಳುವ ಶಕ್ತಿ ಇದೆ ವೈರಸ್ಗಳಿಗೆ ಅಂದರೆ ದೇವತೆಗಳು ಇನ್ನೂ ಸೂಕ್ಷ್ಮ ರೂಪ ತಗೊಳ್ತಾರೆ. ಕಮಲದ ನಾಳದ ಒಳಗೆ ಹೋಗಿ ಕುತ್ಕೊಂಡು ಬಿಟ್ರಂತೆ, ಬರಹಾಗೆ ಇಲ್ಲ. ಬ್ರಹ್ಮಹತ್ಯ ಪಾಪ ಅಲ್ಲೇ ಕಾಯ್ಕೋತ ಕೂತ್ಕೊಡ್ತಾರೆ, ಹೊರಗೆ ಬಂದರೆ ಮಾಡ್ತೇನೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ಬಿಡ್ತಂತೆ. ಹಾಗೆ ಒಳಗೆ ಬರಹಾಗಿಲ್ಲ, ನಾನು ಬಿಡೋದಿಲ್ಲ ಅಂತ ಹಾಗೆ ಕಾಯ್ಕೋತ ಕೂತ್ಕೊಂಡ್ತಂತೆ. ಅವಾಗ ಏನಾಯಿತು ಅಂತ ಕೇಳಿದರೆ, ಸ್ವರ್ಗಲೋಕದಲ್ಲಿ ಯಾರೂ ಇಲ್ಲ. ಈಗ ಇಂದ್ರದೇವರು ಬಂದು ಇಲ್ಲಿ ಒಳಗೆ ಕೂತ್ಬಿಟ್ಟಿದ್ದಾರೆ. ಅಲ್ಲಿ ಸ್ವರ್ಗಲೋಕದಲ್ಲಿ ಪೀಠ ಖಾಲಿ. ಈಗ ಅಲ್ಲಿ ಯಾರು ಒಬ್ಬರು ಕೊಡಬೇಕು. ಸ್ವರ್ಗಲೋಕ ಅನಾಯಕವಾದಂತೆ ಆಯ್ತು, ಅರಾಜಕತೆ ಬರಲಿಕ್ಕೆ ಶುರುವಾಯಿತು. ಅಲ್ಲಿ ಯಾರು ಕೂಡಿಸ್ಬೇಕು ಅಂತ ಪ್ರಶ್ನೆ ಬಂತು. ಯಾರಾದ್ರು ಇನ್ಚಾರ್ಜ್ ಕೊಡಬೇಕಲ್ಲ, ಜನೇಕ ಚಾಲಕಾಲದಿಂದ ನೋಡ್ಬೇಕು ನೀವೀಗ. ಯಾರು ರಜಾ ಹಾಕಿಬಿಟ್ರೆ ಮುಖ್ಯಸ್ಥ ಇನ್ಚಾರ್ಜ್ ತೊಗೊಳ್ಬೇಕಾ, ನಮಗೆ ಬೇಡ ನಮಗೆ ಬೇಡ ಅಂತ ಹೇಳಾರೆ ಜಾಸ್ತಿ. ಯಾಕೆ ಒಣ ಜವಾಬ್ದಾರಿ ಅಂತ ಅರ್ಥವೇ, ಸುಮ್ಮನೆ ಜವಾಬ್ದಾರಿ ಯಾತಕ್ಕೆ? ನಮಗೆ ದುಡ್ಡಿಗೆಟ್ಟು ಬರೋದಾದ್ರೆ ಕೊಡ್ತಾರೆ, ಇಲ್ಲದೆ ಹೋದರೆ ಸುಮ್ಮನೆ ಕೊಡ್ಲಕ್ಕಾಗೋದಿಲ್ಲ. ನೀವು ಕೊಡಿ ಅಂತ ಭಾರಿ ಬುದ್ಧಿವಂತೆ ಅವಾರ್ಡ್ ಮಾಡ್ತಿರ್ತಾರೆ. ದೇವತೆಗಳು ಹಾಗೆ ಮಾಡಿದ್ರೆ ಅವರು ಸೋಮಾರ್ಥದಿಂದ ಬೇಡ ಅಂತ ಹೇಳಲಿಲ್ಲ. ದೇವತೆಗಳೊಂದು ನಿಯಮ ಅಂತೆ. ಏನು ನಿಯಮ ಅಂದರೆ, ದೊಡ್ಡವ್ರ ಪೀಠದಲ್ಲಿ ನಾವು ಕೊಡೋದಿಲ್ಲ, ಅವ್ರ ಸಂಕಲ್ಪ ಅಂತ. ದೊಡ್ಡವ್ರ ಪೀಠದಲ್ಲಿ ನಾವು ಕೊಡೋದಿಲ್ಲ. ಆದ್ದರಿಂದ ಒಬ್ಬ ದೇವತೆಯರು ಸಿಗಲಿಲ್ಲ ದೇವತೆಗಳು, ಅದಕ್ಕೆ ದೇವತೆಗಳಾಗಿರೋದವರು. ಇನ್ನೊಬ್ಬರು ಪೀಠಕ್ಕೆ ಆಸೆ ಪಡೋದಿಲ್ಲಂತ. ತಮ್ಮದೆಷ್ಟು ಅಷ್ಟೇ, ಇಟ್ಟಂಗೆ ಇರುವೇನೋ ಹರಿಯೇ. ಭೂಲೋಕದಲ್ಲಿ ಆ ರೀತಿ ಮನುಷ್ಯ ಬೇಕಾದ್ರೆ ಸುಖವಾಗಿ ಬದುಕ್ತಾನೆ, ಇನ್ನು ದೇವತೆಗಳು ಹೇಗಿರಬೇಕು? ಯಾರು ಇಂದ್ರ ಪದವಿ ಗುರುದ್ವಾರ ಖಾಲಿ ಆರತ ಅಷ್ಟೇ ಕೂತ್ಬಿಟ್ಟಾರೆ, ಹೋಗಿಬಿಟ್ಟು ಬಸ್ತಲ್ಲಿ ಹಿಡಿತಾರಲ್ಲ ಕ್ಯಾ ದಪ್ಪ ಅಂತ ಕೊಡ್ತಾರೆ ನೋಡಿ, ಆ ಥರ ಕೊಡೋ ಪೈಕಿ ಜನಗಳು ಅಲ್ಲೇ ಕೊಡ್ಲಕ್ಕಾಗೋದಿಲ್ಲ. ಇವತ್ತು ಚೀಫ್ ಮಿನಿಸ್ಟರ್ ಪೋಸ್ಟರ್ ಕೊಡುವಾಗ ಎಲೆಕ್ಟ್ ಆಗಿ ಅಲ್ಲಿ ಹೋಗಿ ಕೊಡ್ಲಕ್ಕೆ ಕೊಡ ಸುಮ್ಮನೆ ಕೊಡ್ಲಕ್ಕಾಗೋದಿಲ್ಲ. ಕಾನ್ ಏನು ಮಾಡಿದ್ರಂಥವ್ರು, ದೇವರಲ್ಲಿ ಒಬ್ಬರು ಸಿಗದೆ ಹೋದಾಗ ಭೂಲೋಕದಲ್ಲಿ ಯಾರು ಸಿಗ್ತಾರಾ ಅಂತ ಹುಡ್ಕೊಂಬಂದ್ರಂತ. ಭೂಲೋಕದಲ್ಲಿ ಯಾರು ಸಿಗ್ತಾರಾ ಅಂತ ಕೇಳಿದರೆ, ನಹುಷ ರಾಜ ರಾಜ್ಯವಾಡುತ್ತಿದ್ದ ಕಾಲ ಅದು. ನಹುಷ ರಾಜ ಚಕ್ರವರ್ತಿ ಆ ತತ್ರ ದೇವತೆಗಳು ಬಂದ್ರಂತೆ. ನಹುಷ ರಾಜ, ಭಾರಿ ಪರಿಸ್ಥಿತಿ ಫಜೀತಿಯಾಗಿಬಿಟ್ಟಿದೆ ಈಗ. ಸ್ವರ್ಗಲೋಕಕ್ಕೆ ಇಂದ್ರದೇವರಂತೂ ಪತ್ತೆನೇ ಇಲ್ಲ. ಅದೆಲ್ಲ ಇವರು ವಿಷಯ ಹೇಳಕ್ಕೆ ಹೋಗೋದಿಲ್ಲ, ಇಂದ್ರದೇವರು ಪತ್ತೆನೇ ಇಲ್ಲ. ಅದಕ್ಕೆ ಅಲ್ಲಿ ಯಾರು ಕೂಡಬೇಕಾಗಿದೆ, ಅದಕ್ಕೆ ನಾವು ಹುಡ್ಕೊಂಡು ಬಂದಿದ್ದೇವೆ, ನೀನು ಕೂಡ್ತೀಯಾ ಅಂತ ಕೇಳಿದ್ರಂತೆ. ನೀನು ಕೂಡ್ತೀಯಾ? ನಹುಷರ ಸ್ವಲ್ಪ ಯೋಚನೆ ಮಾಡಿದ. ಸ್ವಾಮಿ, ಕೂತೇನೋ ಕೂಡಬಹುದು, ನಾನೆಲ್ಲಿ, ಆ ಪೀಠ ಎಲ್ಲಿ? ಇಂದ್ರದೇವರು ಅಂದ್ರೆ ಮೂರು ಲೋಕದ ರಾಜರು ಅಂತ, ಜಿಲ್ಲಾ ಪರಿಷತ್ ಪ್ರೆಸಿಡೆಂಟು, ಇದು ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿಬಿಟ್ರೆ ಅವ್ನ ಸ್ಟೇಟ್ ಎಷ್ಟಿದೆ ಗೊತ್ತಿರಬೇಕು. ಕೊನೆ ಪಕ್ಷ ಜಿಲ್ಲೆ ಎಷ್ಟು, ಸ್ಟೇಟ್ ಏನು ಗೊತ್ತಿದ್ರು, ಏನು ಕೂತರ ಗತಿ ಏನಾಗಬೇಕಲ್ಲಿ? ಅದಕ್ಕೆ ನಮ್ಗೆ ಭಾರಿ ಕಷ್ಟ ಆಗುತ್ತೆ, ಅದು ಭಾರಿ ಸಾಮರ್ಥ್ಯ ಬೇಕು ಅದಕ್ಕೆ, ಅದ್ಯಾವುದು ನನ್ನಲ್ಲಿ ಇಲ್ಲ, ನಾನು ಹೇಗೆ ಕೂಡಲಿ ಅಂತ ಕೇಳಿದ್ದೇನೆ. ಅವ್ರು ಅಂತೂ ಕೂಡ್ಲಕ್ಕೆ ಇಷ್ಟ ಇದೆ ಅಂತ ಗೊತ್ತಾಯ್ತಲ್ಲ. ಓ, ಇಷ್ಟೋರಿಗೆ ಅಷ್ಟವರೇ ಯಾರು ಸಿಕ್ಕಿದ್ದಿಲ್ಲ ಪಾಪ, ಅಂಥವರೇ ಯಾರು ಸಿಕ್ಕಿರಲಿಲ್ಲ. ಅಂತೂ ಒಬ್ಬ ಸಿಕ್ಕ, ಇಷ್ಟ ಅಂತೂ ಇದೆ, ಆದರೆ ಸಾಮರ್ಥ್ಯ ಇಲ್ಲ ಅಂತ ಹೇಳುತ್ತಾನೆ. ಆಗ ಅವರೆಲ್ಲ ಹೇಳಿದ್ರು, ಯೋಚನೆ ಮಾಡಬೇಡ ನಹುಷ, ಇನ್ನೊಂದು ವರ ಕೊಡ್ತೇವೆ, ಬೇಕಾಡ್ ಸಾಮರ್ಥ್ಯ ಬರುತ್ತೆ ಅಂತ ಹೇಳಿಬಿಡ್ತಾರೆ. ಬೇಕಾಡ್ ಸಾಮರ್ಥ್ಯ ಬರುತ್ತೆ ಅಂತ ವರ ಕೊಟ್ಟುಬಿಡ್ತೇವೆ. ಏನು ವರ ಅಂದರೆ, ನೀವು ಯಾರನ್ನು ನೋಡ್ತೀಯೋ, ಆ ಋಷಿಗಳನ್ನು ನೋಡಲಿ, ದೇವತೆಗಳನ್ನ ನೋಡಲಿ, ಯಾರನ್ನೇ ನೋಡಲಿ, ಅವರ ಎಲ್ಲ ಶಕ್ತಿ ನಿನಗೆ ಬಂದುಬಿಡಲಿ ಅಂತ ಹೇಳಿಬಿಡ್ತಾರೆ. ತಪಸ್ಸುಗಳನ್ನ ನೋಡಿದರೆ ತಪಸ್ಶಕ್ತಿ ಬರುತ್ತೆ, ದೇವತೆಗಳನ್ನು ನೋಡಿದರೆ ದೇವತೆಗಳ ಸಾಮರ್ಥ್ಯ ಬರುತ್ತೆ. ಯಾರನ್ನು ನೋಡಿದರೂ ಸಾಕು, ಆ ಕ್ಷಣಕ್ಕೆ ಶಕ್ತಿ ಬರಲಿ ಅಂತ ಹೇಳಿದರು. ಎಂಥ ವರ ಯಾರು ಇದ್ದು ಬಿಟ್ಟಿದ್ರೆ ಎಷ್ಟು ಫೈನ್ ಆಗಿರ್ತಿತ್ತು ಅನ್ಕೊಂಡ್ಬಿಡಿ ಜನಗಳಿಗೆ. ಇಂಥ ಯಾರ್ದ ಜೋಬಲ್ಲಿ ದುಡ್ಡು ಹೊಡಿತ ಅಷ್ಟು ಬರೋದಾಗಿದೆ, ನಮ್ಮ ಜೇಬಿಗೆ ಎಷ್ಟು ಖುಷಿಯಾಗಿರೋದು. ದುಡ್ಡು ಬರೋದಿಲ್ಲ, ಏನೂ ಬರೋದಿಲ್ಲ, ಅವ್ರಿಗೆ ಮಂತ್ರಶಕ್ತಿ ಅಂದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರದ ವಯಸ್ಸು ಇವತ್ತು ಮನುಷ್ಯ, ಸಾಮಾನ್ಯ ಮನುಷ್ಯ ಮಾಡಲಾರದನ್ನು ವಿಜ್ಞಾನ ಮಾಡುತ್ತೆ. ಸಾಮಾನ್ಯ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟಕ ಟಕ ಮಾಡ್ತಾ ಇರ್ತಾನೆ, ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಇಡೀ ವರ್ಲ್ಡಿನ ಕಾಂಟ್ಯಾಕ್ಟ್ ಇರುತ್ತೆ ಅವನು, ಇಂಟರ್ನೆಟ್ನಲ್ಲಿ ಇಲ್ಲಿ ಜಗತ್ತಿನ ಕಾಂಟ್ಯಾಕ್ಟ್ ಅವನು ಕೂತಿರ್ತಾನೆ. ಅವಳು ರೂಮ್ನೊಳಗೆ ಅಷ್ಟೇ, ಎಲ್ಲಿಂದ ಸಾಧ್ಯವಾಯ್ತಿದ್ದು ವಿಜ್ಞಾನದಿಂದ ಸಾಧ್ಯವಾಗುತ್ತೆ. ಋಷಿಮುನಿಗಳ ಶಕ್ತಿ ಇನ್ನೂ ದೊಡ್ಡದು ಅಂತ ಹೇಳ್ತಾರೆ, ಕಂಪ್ಯೂಟರೇ ಬೇಕಾಗಿಲ್ಲ, ಅವ್ರ ತಲೆನೇ ಕಂಪ್ಯೂಟರ್ ನೋಡಿ. ಅದಕ್ಕೆ ತತ್ವಜ್ಞಾನ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಜ್ಞಾನ ಇಲ್ಲ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್ ಅಂತ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಅಧ್ಯಾತ್ಮ ವಿದ್ಯೆ ಗೊತ್ತಿದ್ದಿದ್ರೆ ಎಷ್ಟು ಸಿದ್ಧಿ ಬರುತ್ತೆ ಗೊತ್ತ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು ದೊಡ್ಡ ಭಾರಿ ದೊಡ್ಡ ದೃಷ್ಟಾಂತ. ಅದಕ್ಕೆ ಎಂಥೆಂಥ ಸಾಮರ್ಥ್ಯವನ್ನು ತೋರಿಸ್ತಾರೆ ಅವರು. ಅದೆಲ್ಲ ವಿಜ್ಞಾನದ ಸಿದ್ಧಿ ಅಲ್ಲದು, ತತ್ವಜ್ಞಾನದ ಸಿದ್ಧಿ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ಇವತ್ತು ನೋಡಿ, ನಾವೇ ಕೈಲಿ ಬೀಸಡಿಕೆ ಬೀಸೋದು ಹೇಗಿರುತ್ತೆ, ಆ ಫ್ಯಾನ್ ತಿರುಗೋದು ಹೇಗಿರುತ್ತೆ? ಸ್ವಲ್ಪ ಹೊತ್ತಿಗೆ ಕೈ ಬೀಸಿ ಅದು ಅಪ್ಪಂದು ಕಡಿಬಿಟ್ಬಿಡ್ತಿದ್ದ ಫ್ಯಾನ್, ಗರಗರ ತಿರು, ನೆಜ್ಜೆ ಹೊಡೆದು ತಿರುಗ್ತಾನೆ ಇರ್ತದೆ. ಅದು ವಿಜ್ಞಾನಕ್ಕೂ ಬೀಸಡಿಕೆಗೆ ಎಷ್ಟು ಡಿಫರೆನ್ಸ್ ಬಂತದ್ದು. ಅದೇ ರೀತಿಯಲ್ಲಿ ಕುಟ್ಟೋದು ಬೀಸೋದು, ಮಿಕ್ಸರ್ ಆದರೆ ಗಂಟೆ ಗಂಟೆ ತಿರುಗ್ತಾ ಇರುತ್ತೆ ಆ ಕಡೆ. ಇವರಾದರೆ ಸಾಧ್ಯ ಇರ್ತಿರಲಿಲ್ಲ. ಬೆಳಕು ದೀಪ ಹಚ್ಚಿಡೋದು, ಆರಿಸೋದು ಎಷ್ಟು ಕಷ್ಟ ಇತ್ತು. ಆರಿಸ್ಬೇಕಾದ್ರೊಂದು ಕಷ್ಟ, ಹಚ್ಚೋದೊಂದು ಕಷ್ಟ. ಆ ಸೀಮೆಣ್ಣೆ ದೀಪದ ಕಥೆಯಂತೂ ಭಾರಿ ಕಷ್ಟದ್ದು. ಸ್ವಿಚ್ ಹಾಕ್ತಾರೆ ಟಕ್ ಅಂತ ಹತ್ತಿಬಿಡಿ, ಇಡೀ ಮನೆ ಒಂದು ಸರ್ತಿ ಮನೆ ತುಂಬ ಬೆಳಗುತ್ತೆ, ಈ ಮನೆ ತುಂಬ ಆರಿಸಿಬಿಡ್ತಾನೆ. ಬೇಕಾದ್ರೆ ಇದೆಲ್ಲ ಯಾಕೆ ನೋಡಬೇಕು ಅಂದರೆ, ವಿಜ್ಞಾನ ಗೊತ್ತಿದ್ರೆ ಇಷ್ಟೆಲ್ಲ ಆಯ್ತಲ್ಲ, ತತ್ವಜ್ಞಾನ ಗೊತ್ತಿದ್ರೆ ಎಷ್ಟು ಮೇಲೆ ಹೋಗ್ತೇವೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ನಮಗೆ ಇವತ್ತು ನಿಜವಾಗ ನಮ್ಗೆ ದೊಡ್ಡ ಯೋಗ. ಅದು ಒಂದು ಹಿಂದಿನ ಕಾಲಕ್ಕೆ ಕೆಲವು ವರ್ಷಗಳ ಹಿಂದೆ ಸಿದ್ಧಿ ತೋರ್ಸಕ್ಕೆ ಬರ್ತಿದ್ದಿಲ್ಲ ಮನುಷ್ಯನಿಗೆ, ಋಷಿಮುನಿಗಳ ಸಿದ್ಧಿಗೆ ಬರ್ತಿಬಿಟ್ರೆ ಉಳಿದವರಿಗೆ ತೋರ್ಸಕ್ಕೆ ಬರ್ತಿದ್ದಿಲ್ಲ. ವಿಜ್ಞಾನ ಸಿದ್ಧಿ ಕಂಡವರಿಗೆ ತತ್ವಜ್ಞಾನ ಕಂಡ್ರೆ, ನಾವು ವಿಜ್ಞಾನ ಸಿದ್ಧಿ ಲಿಮಿಟೆಡ್ಡು, ತತ್ವಜ್ಞಾನ ಸಿದ್ಧಿ ಅನ್ಲಿಮಿಟೆಡ್. ಅದು ಒಂದು ಅದಕ್ಕೆ ಅಂತ ಸಿದ್ಧಿಯನ್ನು ಕೊಟ್ಟರಂತೆ. ಎಲ್ಲಿ ಬೇಕಾದರೂ ಹೋಗು, ಯಾರನ್ನು ಬೇಕಾದರೂ ನೋಡು ಬರುತ್ತೆ ಅಂತ ಹೇಳಿದ ತಕ್ಷಣ ಒಪ್ಕೋತಾನೆ ನಹುಷ, ನಡಿ ಅಂತ. ಈ ತನ್ನ ಮಗನಿಗೆ ಪಟ್ಟ ಕಟ್ಟಿಬಿಡ್ತಾನೆ. ನಹುಷೋ ಯಯಾತಿ, ಯಾಯತಿ ಪಟ್ಟ ಕಟ್ಟಿ ಸ್ವರ್ಗಕ್ಕೆ ಹಾರ್ತಾನೆ. ಸತ್ತು ಸ್ವರ್ಗ ಸೇರಿದರೆ ಪುಣ್ಯ, ಇವತ್ತು ಬದುಕೇ ಸ್ವರ್ಗಕ್ಕೆ ಹೋಗ್ತಾರೆ ಪುಣ್ಯ. ಸ್ವರ್ಗಲೋಕದ ನಮ್ಮಪ್ಪ ಎಲ್ಲಿದ್ದಾರೆ, ಸ್ವರ್ಗದಲ್ಲಿದ್ದಾರೆ ಅಂತ ಹೇಳ್ಬೋದು. ಸ್ವರ್ಗದ ಯಯಾತಿ ರಾಜ, ನಮ್ಮಪ್ಪ ಸ್ವರ್ಗ, ನಾನು ಭೂಲೋಕ ಆಡ್ತೇನೆ, ನಮ್ಮಪ್ಪ ಸ್ವರ್ಗ ಆಡ್ತಾನೆ ಅಂತ ಹೇಳ್ಕೊಂಡು ಓಡಾಡ್ಬೋದು. ಅಂಥ ಒಂದು ವೈಭವನ ಸಂಪಾದನೆ ಮಾಡ್ತಾನೆ. ಅಲ್ಲಿರೋದೇ ಒಳ್ಳೆಯವರು ತಾನೆ, ಸ್ವರ್ಗಲೋಕದ ಕೆಟ್ಟವರೇ ಇಲ್ವಲ್ಲ, ಬರೀ ಒಳ್ಳೆಯವರೇ ರೀ. ಅವ್ರು ನೋಡ್ತಾ ಇದ್ದಾನೆ, ಎಲ್ಲ ಪುಣ್ಯ ಎಲ್ಲ ಬರ್ತಾ ಇದೆ ಅವನಿಗೆ. ಸ್ಲೋಲಿ ಡೆವಲಪ್ ಆಗಲಿಕ್ಕೆ ಶುರುವಾದ. ಅನೇಕ ದಿವಸಗಳು ಕಳೀತು, ಚೆನ್ನಾಗೇ ರಾಜ್ಯ ಆಡ್ತಾನೆ ಪಾಪ. ಎಲ್ಲ ಪುಣ್ಯ ಸಾಕಷ್ಟು ಬಂತಲ್ಲ, ಆಡ್ತಾ ಆಡ್ತಾ ಹೋಗ್ತಾನೆ. ಆ ಪುಣ್ಯನೂ ಅಕ್ಯುಮುಲೇಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ನಿಧಾನವಾಗಿ ಆತನ ಪುಣ್ಯ ಒಂದು ಲಿಮಿಟ್ ಮೀರಿ ಹೋಯ್ತು, ಭಾರಿ ಭಾರಿ ಹೆಚ್ಚಾಗೋಯ್ತು. ಜಾಸ್ತಿ ಆದಷ್ಟೇ ಯಾವುದೋ ಔಷಧಿ ಡೋಸೇಜ್ ಜಾಸ್ತಿ ಆದರೆ ಮನುಷ್ಯ ಏನೇನೋ ಆಗಿಬಿಡ್ತಾನೆ, ಅಂಥದ್ದು ಪುಣ್ಯದ ಡೋಸೇಜ್ ಜಾಸ್ತಿ ಆಯ್ತಲ್ಲ, ನಿಧಾನವಾಗಿ ಆತನ ವಿಚಾರ ಸರಣಿ ಬದಲಾಗಿ ಶುರುವಾಯ್ತಂತೆ. ಕೊನೆಗೆ ಒಂದೊಂದೇ ಡಿಮ್ಯಾಂಡ್ ಶುರು ಮಾಡ್ತಾನೆ. ಮೊದಲು ನಮಸ್ಕಾರ ಮಾಡಿ ಹತ್ತು ಕೂತವ್ ನೀವು ಹೇಳ್ತಾನೆ, ನನಗೆ ಅದು ಕೊಟ್ಟಿಲ್ಲ, ನೀವೀಗ ಇದನ್ನು ಕೊಟ್ಟಿಲ್ಲ, ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಅದಿಲ್ಲ ಇದಿಲ್ಲ ಶುರು ಮಾಡ್ತಾರಲ್ಲ. ಮೊದಲು ಖಾಲಿ ಬಿದ್ದ ಕೆಲಸ ಕೂತಿರ್ತಾರೆ, ಕೂತ ಮೇಲೆ ಜೋರು ಮಾಡ್ತಾನೆ ಮನುಷ್ಯನ ಪದ್ಧತಿ. ಒಂದೊಂದೇ ಕೊಡಿ ಅಂತ ಕೇಳಿದನಂತೆ, ಇಂದ್ರದ ಏನೇ ಫೆಸಿಲಿಟಿ ಇತ್ತ ಎಲ್ಲ ಕೊಡಿ ಅಂತ ಹೇಳ್ತಾನೆ. ಒಂದೊಂದೇ ಕೊಡ್ತಾ ಬಂದರು, ಪಾಪ ನಿರ್ವಾಹ ಇಲ್ಲ, ಅದರ ಅಗ್ರಿಮೆಂಟ್ ಕೊಡಬೇಕಲ್ಲ, ಕೊಡ್ತಾ ಬಂದರು. ಕೊನೆ ಎಲ್ಲಿ ಹೋದ ನಹುಷ ಅಂತ ಕೇಳಿದರೆ, ನಾನೇನು ಮಾಡಿದ್ದೀರಿ ನೀವೀಗ, ಇಂದ್ರನನ್ನು ಮಾಡಿದ್ದೀರಿ, ಇಂದ್ರನಿಗೆ ಕೊಡೋ ಎಲ್ಲ ಸೌಲಭ್ಯ ಕೊಡಬೇಕಲ್ಲ, ಕೊಡಬೇಕು, ಕೊಟ್ಟಾಯ್ತಲ್ಲ, ಎಲ್ಲ ಕೊಟ್ಟಿದ್ದೀರಿ, ಒಂದು ಕೊಟ್ಟಿಲ್ಲ ಅದನ್ನು ಕೊಡಿ ಅಂತ ಕೇಳಿದ್ದೀನಿ. ಏನು ಅಂತ ಕೇಳ್ತಾನೆ, ಇಂದ್ರದೇವರ ಹೆಂಡತಿ ಯಾರು, ಶಚಿ, ನನಗೆ ಶಚಿನೂ ಬೇಕು ಅಂತ ಕೇಳಿಬಿಟ್ಟಂತೆ. ಯಾವ ಮಟ್ಟಕ್ಕೆ ಹೋಗ್ಬೇಕು ಲೆಕ್ಕ, ದರ್ಪಾದೈತ್ಯ ಶಚಿಮತಿ, ಪುಣ್ಯಕ್ಕೆ ಇವತ್ತು ಇನ್ಚಾರ್ಜ್ ಆಫೀಸರ್ ಈಗೆಲ್ಲ ಕೇಳೋ ಕಾಲ ಇನ್ನೂ ಬಂದಿಲ್ಲ ಪುಣ್ಯಕ್ಕೆ. ಸರ್ಕಾರದ ವ್ಯವಸ್ಥೆಯಲ್ಲಿ ಇಂಥ ವ್ಯವಸ್ಥೆ ಇಲ್ಲ, ನಹುಷನಿಗೂ ಅದು ಗೊತ್ತಿತ್ತು, ಆದರೆ ತಲೆ ತಿರುಗಿ ಹೋಗಿಬಿಟ್ಟಿದೆ. ಪುಣ್ಯಪಾಪಗಳ ಒಂದು ಬುದ್ಧಿ ಎಲ್ಲಿವರೆಗೆ ಇರ್ತದೆ, ಬುದ್ಧಿ ಜಾಗೃತವಾದರೆ ಮಾತ್ರ ಮರ್ತವೈತದ, ನನಗೆ ಶಚಿನೇ ಬೇಕು ಅಂತ ಹಠ ಹಿಡಿದು ಬಿಟ್ಟೆ. ದರ್ಪಾದ ಇಚ್ಛೆ ಶಚಿ ಮತ್ತು ಇಲ್ಲಿ ತುಂಬ ಸೂಕ್ಷ್ಮವನ್ನು ಹೇಳ್ತಾರೆ. ಸೋತ್ತಮ ಸ್ತ್ರೀಯನ್ನು ಕಾಮಿಸೋದು ಅಂದರೆ ಅಂಧಂತಮಸ್ತಿಗೆ ನೇರ ದಾರಿ ಅಂತ ಕರೀತಾರೆ. ಅದು ನಹುಷ ಹೀಗೆ ಮಾಡಿಬಿಟ್ಟಲ್ಲ ಅಂದರೆ, ನಹುಷನಿಗೆ ಶಚಿಯ ಬಗ್ಗೆ ಇದೇನು ಇಲ್ಲ, ಅವನಿಗೆ ಅಪೇಕ್ಷೆ ಏನೂ ಇಲ್ಲ, ಸುಮ್ಮನೆ ಡಿಮ್ಯಾಂಡ್ ಅಷ್ಟೇ. ದರ್ಪಾದ ಇಚ್ಛೆ ಶಚಿಮಪಿ, ಕಾಮಾದ ಇಚ್ಛೆ ಶಚಿಮಪಿ ಅಲ್ಲ ಅದು, ದರ್ಪಾದ ಇಚ್ಛೆ ಶಚಿಮಪಿ. ಕೆಲವರು ಹೇಳ್ತಾರೆ ಫೆಸಿಲಿಟಿ ಬೇಕು ಅಂತಲ್ಲ, ಇದೇ ಇದ್ದೇ ಯಾಕೆ ತಗೋಬಾರ್ದು ಅಂತ ಅಷ್ಟೇ, ಇರೋದನ್ನ ಯಾಕೆ ಬಿಡಬೇಕು, ಪ್ರಾವಿಡೆಂಟ್ ಇದ್ದಾಗ ಯಾಕೆ ಬಿಡಬೇಕು ಅಂತ ಅಷ್ಟೇ ಹೊರತು ಅಪೇಕ್ಷೆ ಅಲ್ಲ ಅವರಿಗೆ. ನಹುಷನಿಗೆ ಬುದ್ಧಿ ಈ ರೀತಿ ಆಯಿತು, ಶಚಿನೂ ಬೇಕು ಅಂದ್ರಂತೆ ದೇವತೆಗಳಿಗೆ ಗಾಬರಿ ಆಗೋಯ್ತು. ಯಾರು ಇಲ್ಲ ಅಂತ ಹೇಳೋಗಿಲ್ಲ, ಅವ್ರ ಶಕ್ತಿಯೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾನೆ ಈತ, ಏನು ಮಾಡೋಕ್ಕೆ ಹೋದ್ರೂ ಶಕ್ತಿ ಇಲ್ಲ ಅವ್ರಿಗೀಗ, ಮಾತಾಡಿದ ತಕ್ಷಣ ಹೇಳ್ಕೊಂಡ್ಬಿಡ್ತಾರೆ ಏನು ಮಾಡಬೇಕೀಗ. ಅವರೊಂದು ಉಪಾಯ ಮಾಡ್ತಾರೆ, ಬೃಹಸ್ಪತ್ಯಾಚಾರ್ಯನ ಸೂಕ್ಷ್ಮವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ದೇವಗುರು ಇರ್ತಾರೆ, ಗುರು ಯಾರನ್ನು ಕೇಳಬೇಕಿತ್ತ ಸಮಯ ಬಂದಾಗ, ಗುರುಗಳನ್ನು ಕೇಳಬೇಕು. ಅವರು ಭಾರಿ ಗೊತ್ತಾಯಿತು, ಭಾರಿ ದೊಡ್ಡ ಸಮಸ್ಯೆ ಅಂತ ಗೊತ್ತಾಯಿತು ಅವರಿಗೆ. ಆ ಕ್ಷಣಕ್ಕೆ ಯೋಚನೆ ಮಾಡಬೇಡಿ ಅಂಥೇಳಿ ಇಂದ್ರದೇವರ ಹತ್ರ ಹೋದರಂತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ. ಸೂಕ್ಷ್ಮ ರೂಪದಲ್ಲಿ ಕೂತಿರೋದ್ರಿ ಗೊತ್ತಲ್ಲ, ಅಲ್ಲಿಗೆ ಹೋಗ್ತಾರೆ. ಪರ್ಸನ್ ಸೀರೆ ಸೀರೆ ಅತ್ಯಂತ ಕಾನ್ಫಿಡೆನ್ಷಿಯಲ್ ನಂಬರ್ಸ್ನ ಬೇಕಾದವ್ರಿಗೆ ಮಾತ್ರ ಕೊಟ್ಟಿರ್ತಾರಲ್ಲ ಆ ಟೈಪ್, ಎಲ್ಲ ಫೋನ್ಗೂ ಸಿಗೋದಿಲ್ಲ ಅವರು, ಮುಖ್ಯವಾಗಿ ಮಾತು ಸಿಗಲೇಬೇಕು ಅಂದ್ರೆ ವ್ಯವಸ್ಥೆ ಮಾಡಿರ್ತಾರೆ. ಸೀದಾ ಅಲ್ಲಿ ಹೋದರಂತೆ ಬೃಹಸ್ಪತಿ ಆಚಾರ್ಯರು ಸೂಕ್ಷ್ಮ ರೂಪದಿಂದ ಹೋಗ್ತಾರೆ. ಅವರು ಬ್ರಹ್ಮಹತ್ಯೆ ಗೊತ್ತಾಗಬಾರ್ದಲ್ಲ, ಸೂಕ್ಷ್ಮ ರೂಪದಿಂದ ಮಾತಾಡ್ತಾ ಇದ್ದಾರೆ. ಇಂದ್ರದೇವರೇ ಎಲ್ಲ ಆಯಿತು, ಇವರಿಗೂ ಚೆನ್ನಾಗೇ ನಡೀತು, ಹೆಚ್ಚು ಕಡಿಮೆ ಎಷ್ಟು ದಿವಸ ಆಯಿತು ಗೊತ್ತ, ನಡೆದು ಈಗಾಗಲೇ 1000 ವರ್ಷ ಆಗ್ತಾ ಬಂದಿತ್ತಾಗಲೇ, ನಹುಷ ಪೀಠದಲ್ಲಿ ಕೂತು 1000 ವರ್ಷ ಆಗ್ತಾ ಬಂದಿತ್ತು, ಅಷ್ಟು ಚೆನ್ನಾಗಿ ನಡೆಸಿದ್ದ ಪಾಪ. ಈ ಭಾರಿ ಫಜೀತಿ ಆಗಿಬಿಟ್ಟಿದೆ, ನಹುಷನ ಬುದ್ಧಿ ಕೆಟ್ಟೋಗಿಬಿಟ್ಟಿದೆ, ಈಗ ನಮಗೇನು ತೋಚ್ತಾ ಇಲ್ಲ, ನಿಮ್ಮ ಹೆಂಡತಿನೇ ಅಪೇಕ್ಷೆ ಪಡ್ತಿದ್ದಾನೆ, ಏನು ಮಾಡಬೇಕು ಅಂತ ಕೇಳಿದರೆ ಇಂದ್ರದೇವರು ಯೋಚನೆ ಮಾಡ್ತಾರೆ. ಬಹಳ ಗಂಭೀರ ಸಮಸ್ಯೆ ಅಂತ ಗೊತ್ತಾಗಿಬಿಟ್ಟು, ಹಾಗಿರೋ ಒಂದು ಕೆಲಸ ಮಾಡಿ, ಅದು ಹೇಳಿದಾಗ ಮಾಡಿ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಹೇಳಿದರೆ. ಇದು ಉಳಿದವರಿಗೂ ಕೂಡ ಬಹಳ ಕುತೂಹಲ ಹುಟ್ಟಿಸ್ತಕ್ಕಂಥ ಕಥೆ ಇದು, ಎಂಥ ಸೂಕ್ಷ್ಮ ಪ್ರಶ್ನೆ ಇದು ಬಂದಿರೋದೇ. ಆ ಕ್ಷಣಕ್ಕೆ ನಾನು ಹೇಳಿದೆ ಮಾಡಿ ಅಂತ ಹೇಳಿದ ತಕ್ಷಣ ಹೇಳ್ಕೊಡ್ತಾನೆ, ಬಂದುಬಿಡ್ತಾರೆ. ಆಗ ಶಚಿ ನಹುಷನ ಹೇಳ್ತಾರೆ, ನಹುಷ ಆಗಬಹುದು ಅಂತ ಹೇಳ್ತಾರೆ, ಆಗಬಹುದು, ಶಚಿಯನ್ನು ನೀನು ಹೊಂದಬಹುದು, ಆದರೆ ಒಂದು ಕರಾರು ಅಂತ ಹೇಳ್ತಾರೆ. ಏನು ಕರಾರು ಅಂದರೆ, ಇಂದ್ರದೇವರು ಶಚಿಯ ಮನೆಗೆ ಹೇಗೆ ಹೋಗ್ತಿದ್ರೋ ನೀನು ಹಾಗೆ ಹೋಗಬೇಕು, ಹಾಗಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಿದರೆ. ಅವನು ಆಗಲೇ ಒಪ್ಕೊಂಡ್ಬಿಡ್ತಾರೆ, ಓ ಹಾಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಹೇಗೆ ಹೋಗ್ತಿದ್ದು ಇಂದ್ರದೇವರು ಅಂತ ಕೇಳಿದರೆ, ಅವರು ಮೇಣೆಯಲ್ಲಿ ಕೂತ್ಕೊಂಡುಬಿಟ್ಟು ಸಪ್ತರ್ಷಿಗಳನ್ನು ವಾಹಕರನ್ನಾಗಿ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ರು, ನೀನು ಹಾಗೆ ಹೋಗು ಅಂದ್ರೆ. ಓ ಆಗಲೇ ಅಂದ್ಬಿಡ್ತಾನೆ ನಹುಷ, ಆ್ಯಕ್ಚುಲಿ ಇಂದ್ರ ಹಾಗೆ ಹೋಗ್ತಿರಲಿಲ್ಲ, ಸಪ್ತರ್ಷಿಗಳು ತುಂಬ ಪೂಜ್ಯರು, ಅವ್ರನ್ನ ಅವಮಾನ ಅವ್ರನ್ನ ಹೊರಿ ಅಂದ್ರೆ ಏನಂತ, ಯಾರು ದೊಡ್ಡವ್ರ ಕರೆದು ಸಾಮಳ ಕರೆದು ಪೀಠ ಓದ್ಕೊಂಡು ಹೋಗಿ ಅಂತ ಕೇಳಿದರೆ ಸಾಧ್ಯ ಉಂಟು ಎಂದಾದರೂ ಕೂಡ. ಅವ್ರು ತುಂಬ ಮೇಲಿನ ಜನಗಳು, ವಶಿಷ್ಠಾದಿಗಳು ಸಾಮಾನ್ಯರಲ್ಲ, ಮತ್ತೆ ಅವರು ಭೃಗುಮುನಿ ಮೊದಲಾದ ಮಹಾನುಭಾವರಿದ್ದಾರೆ, ಅವರಿಗೆ ಪಾದಪೂಜೆ ಮಾಡೋದೇವರ ಹೊರತು ಇಂದ್ರದೇವರ ಸ್ವರೂಪದಲ್ಲಿ ಇವ್ರ ಮೇಲೆ, ಆದರೆ ಅವರು ಪೋಸ್ಟ್ ಅಂತದ್ದು ಗೌರವಿಸ್ತಕ್ಕಂಥ ಪೋಸ್ಟ್ ಆದರೆ ಆ ಮಾಡೋರಲ್ಲ. ಉದ್ದೇಶಪೂರ್ವಕ ಈ ಮಾತನ್ನು ಹೇಳಿದ್ರು, ನಹುಷ ಏನು ಮಾಡಬೇಕಾಗಿತ್ತು, ಹಾಗಾದರೆ ಆಗೋದಿಲ್ಲ ಅನ್ಬೇಕಾಗಿತ್ತು ನಹುಷ. ಅಂಥ ಪೂಜ್ಯರ ಕೈಯಲ್ಲಿ, ಮಹಾನುಭಾವರ ಕೈಯಲ್ಲಿ ನಾನು ಮೇಣೆ ಹೊರಿಸಿಕೊಂಡು ಶಚಿ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬೇಡ ಅಂತಂತಾನೆ ತಿಳ್ಕೊಂಡಿದ್ರು. ಆದರೆ ಪುಣ್ಯಪಾಪದ ವ್ಯವಸ್ಥೆ ಇದ್ದಿದ್ರೆ ಮೊದಲೇ ಬೇಡ ಅಂತಿದ್ದಾತ, ಇದೆಲ್ಲ ಕೇಳ್ತಿರಲಿಲ್ಲ. ಅದಕ್ಕೆ ಹೇಳ್ತಾರೆ, ಯಾವನು ಉನ್ಮತ್ತನಾಗ್ತಾನೆ ಅವರು ಎಂದು ಹಿತದ ವಾಕ್ಯಗಳು ಕಿವಿ ಬಿಡೋದಿಲ್ಲ, ಆಗಲೇ ಅಂತ ಹೇಳಿಬಿಟ್ಟಂತೆ. ಹಾಗೆ ಅವ್ರು ಇನ್ನೂ ಆಶ್ಚರ್ಯ, ಇದಕ್ಕೆ ತಯಾರಾಗಿಬಿಟ್ಟಲ್ಲ, ಏನು ಮಾಡಬೇಕು ಇವನು ಅಂತ ಹೇಳ್ಕೊಂಡಿದ್ದಾರೆ. ಕೂತೇ ಬಿಟ್ಟಂತೆ ಮೇಣೆಯಲ್ಲಿ, ಸಪ್ತರ್ಷನ ಕರೀತಾನೆ, ಹೊರ್ರಿ ಅಂತ ಹೇಳಿದ್ದಾರೆ, ಹೊರ್ರಿ. ಆಯಿತು, ಫಲಿತ ಆಯಿತು. ಋಷಿಗಳು ಉಳಿದವರು ಸೇರಿಬಿಟ್ಟಿದ್ದಾರೆ ಪಾಪ, ಬ್ರಹ್ಮರ್ಷಿಗಳು ಸ್ವಲ್ಪ ಎಲ್ಲರೂ ಬಂದುಬಿಟ್ಟಿದ್ದಾರೆ ಪಾಪ. ಅವ್ರು ಹೊತ್ಕೊಂಡ್ಬಿಟ್ರು, ನಿರ್ವಹಣೆ ಇಲ್ಲ, ಆರ್ಡರ್ ಇದೆ, ತಪಸ್ಸಲ್ಲಿ ಕಿತ್ಕೊಂಡ್ಬಿಡ್ತಾರೆ ನೋಡಿದ ತಕ್ಷಣ. ಅದಕ್ಕೆ ಹೇಳ್ತಾರೆ, ಇಂದ್ರ ರುದ್ರದೇವರು ವರ ಕೊಟ್ಟರು, ಯಾರ ತಲೆ ಮೇಲೆ ಕೈ ಇಡ್ತೀಯೋ ಅವನು ಕೇಳ್ಕೊಂಡ, ನನ್ನ ಯಾರ ಯಶ ಪುಂಸಃ ಕರಂ ಶೀರ್ಷ್ಣಿ ದಾಸೇ ಸಮ್ರಿಯತಾಮಿತಿ, ರುದ್ರದೇವರೇ ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವ್ರು ತಕ್ಷ ಸುಟ್ಟು ಬೂದಿ ಆಗಬೇಕು ಅಂತ ಕೇಳಿದ. ಅವರು ತಥಾಸ್ತು ಅಂದರು. ಅಂತಿರ್ಲಿಕ್ಕೆ ಸ್ವಾಮಿ ನಿಮ್ಮ ತಲೆ ಮೇಲೆ ಕೈ ಇಡ್ತೀರಿ ಅಂತ ಹೇಳಿದ. ಅವರು ಕೊಟ್ಟು ವರ ಅವರಿಗೆ ತಿರುಗಿಸ್ತೇ ಅವನು, ಇದು ಭಾರಿ ಡೇಂಜರಸ್ ಅಪ್ರೋಚ್ ಇದು. ಇವ್ರು ಹೀಗಾಯ್ತಲ್ಲ, ಈಗ ನೀನು ನೋಡಿದವ್ರ ಶಕ್ತಿಯೆಲ್ಲ ಬರೋ ವರ ಕೊಟ್ಟಿದ್ದಕ್ಕೆ ಇವ್ರು ಯಾರು ಏನು ಮಾಡೋದೇ ಶಾಪಶಕ್ತಿನೂ ಅವರಲ್ಲಿಲ್ಲ, ಈಗ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಕುತ್ಕೊಂಡೇ ಬಿಟ್ಟಂತೆ ಒಂದಕ್ಕೆ ಹೋಗ್ತಾ ಇದ್ದಾರೆ. ಆಗ ಅವರು ಪಾಪ ಒಂದು ಮಾತಾಡ್ತಾರೆ, ಇಂದ್ರ ನಹುಷ ಇಷ್ಟೆಲ್ಲ ಮಾಡ್ತೀಯಲ್ಲ, ಒಂದು ಪ್ರಶ್ನೆ ಕೇಳ್ತೀವಿ ಉತ್ತರ ಕೊಡ್ತೀವಾ ಅಂದ್ರೆ. ಅಗಸ್ತ್ಯಾದಿ ಮುನಿಗಳಿ ಅಗಸ್ತ್ಯ ಮುನಿಗಳಿದ್ದಾರೆ, ಮಹಾನುಭಾವರೆಲ್ಲ ಕೂಡ. ಅವ್ರು ಕೇಳ್ತಾರೆ, ಈಗ ಇದೆಯಲ್ಲ ಇದು ನ್ಯಾಯವಾ? ಓ ಯಾಕೆ ನ್ಯಾಯ ಅಲ್ಲ ಅಂತ ಒಪ್ತಿ ವೇದ ಪ್ರಾಮಾಣ್ಯ ವೇದ ಒಪ್ತಿ ಅಂತ ಕೇಳಿದ್ರೆ ವಿಚಾರಣೆ ಮಾಡಿದ. ವೇದ ಓದಿದ್ದಕ್ಕೆ ಪುಣ್ಯಾತ್ಮವನು, ವೇದ ಓದಿ ಯಜ್ಞ ಮಾಡಿದ್ದಕ್ಕೆ ಮೇಲೆ ಬಂದಿದ್ದಾರೆ. ಬಟ್ ಈಗ ವೇದ ಒಪ್ತೀನಿ ಅಂತ ಕೋಟ್ ಮಾಡ್ತಾರೋ, ನಾ ಪರಸ್ತ್ರೀಯಂ ಹೇಳ, ಪರಸ್ತ್ರೀಯರನ್ನ ಸಂಪರ್ಕಿಸಬಾರದು ನಿಯಮವು. ಕೋಟ್ ಮಾಡಿದ ತಕ್ಷಣ ಬಿಡಬೇಕಾಗುತ್ತೆ ಅವನು. ಬುದ್ಧಿವಂತ ಏನ್ ಹೇಳ್ತಾರೆ, ನಾ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟೆ. ಮನುಷ್ಯ ತನ್ನ ಅನುಕೂಲಕ್ಕೆ ತಕ್ಕಂತೆ ಹೇಗೆ ಮೆಂಡ್ ಮಾಡ್ತಾನೆ ಶಾಸ್ತ್ರಗಳನ್ನು ನೋಡಬೇಕು. ವೇದ ಪೃಷ್ಠೋ ನಾ ಇತ್ಯಾಹ ಮೂಢಧೀಹಿ, ಆಚಾರ ಸೂಚನೆ ಕೊಡ್ತಾರೆ. ಅವನು ಮೂಢಧೀಹಿ, ವೇದ ಪ್ರಾಮಾಣ್ಯ ಒಪ್ಪಲಿಲ್ಲ. ಯಾರು ವೇದ ಪ್ರಾಮಾಣ್ಯ ಒಪ್ಪೋದಿಲ್ಲ ಅವರೆಲ್ಲ ಮೂರ್ಖ ಬುದ್ಧಿಯವರು ಅಂತಾನೆ ನಾಸವು ಸಮಯಿ ಹೇಳಿದ. ಆಗ ಅರ್ಥ ಆಯ್ತಂತೆ ಅವ್ರು, ಅಲ್ಲ ಅವ್ರು ಸಾಕಾಯ್ತು ಇದನ್ನಾರು ಒಪ್ತಾನೆ ಅಂತ ತಿಳ್ಕೊಂಡಿದ್ರೆ ಇಂದ್ರಪದಿ ಕೂಡಲಿಕ್ಕೆ ವೇದ ಒಪ್ಪಿರ್ಬೇಕು ಮೊದಲು, ಇಲ್ಲದ್ರೆ ನೋ ಅಡ್ಮಿಷನ್ ಅದಕ್ಕೆ. ಆದರೆ ಇವತ್ತು ಕೂತಿದ್ದಾನೆ, ದುರುಪಯೋಗ ಮಾಡಿಕೊಂಡು ಒಪ್ಪೋದಿಲ್ಲ ಅಂತ ಹೇಳ್ತಾನೆ, ಏನ್ ಮಾಡ್ಬೇಕು ಅದಕ್ಕೆ? ಯಾರೋ ವೀರಪ್ಪನ ಕಾನೂನು ಒಪ್ಪೋದಿಲ್ಲ ಅಂದ್ರೆ ಸರಿನೇ, ಆದ್ರೆ ಇವತ್ತು ಸರ್ಕಾರದ ಕಾನೂನು ಒಪ್ಪೋದಿಲ್ಲ ಅಂದ್ರೆ ಫಾಲೋ ಮಾಡ್ಬೇಕಾ ರೀ? ಮತ್ತೆ ಬಹಳ ಗಾಬರಿ ಆಯ್ತಂತೆ. ಹಾಗೆಲ್ಲ ಹೇಳಬಾರ್ದು ನಹುಶ, ವೇದ ಅಪ್ರಮಾಣ ಅಂತ ಹೇಳಬಾರದು. ಯಾತಕ್ಕೆ ನತೈಷಾಯಿಷಾಂ ವಚನಾನಾಮೇವ ಅಪ್ರಾಮಾಣ್ಯಂ ಅಪೌರುಷೇಯತ್ವಾತ್ ವೇದಸ್ಯ, ಆಚಾರ ವಾಕ್ಯಗಳವೆಲ್ಲ ಕೊಡೋರು. ಹಾಗೆ ಶುರು ಮಾಡ್ತಾರೆ ಪಾಪ ಅವರು. ಹಾಗೆಲ್ಲ ಹೇಳಬಾರದು, ವೇದಗಳು ಅಪೌರುಷೇಯ ಅಂತ ಶುರು ಮಾಡಿದರೆ ಅವನಿಗೆ ಗೊತ್ತಾಯ್ತು, ನಿಧಾನ ಆರ್ಗ್ಯುಮೆಂಟ್ ಮಾಡಿ ಒಪ್ಪಿಸಿಬಿಡ್ತಾರೆ ಅಂತ ಗೊತ್ತ. ಅವನೇನು ಮಾಡಿದನಂತೆ, ಅವರ ತಲೆಗೆ ಜೋರಾಗಿ ಒದ್ದುಬಿಟ್ಟನಂತೆ ಕಾಲಿದ್ದು. ಎಷ್ಟು ಸೊಕ್ಕಿರಬೇಕು ಅವ್ರಿಗೆ ಅಂದರೆ. ಮನುಷ್ಯ ಉನ್ಮತ್ತನಾದರೆ ಕ್ರುದ್ಧೋಹನ್ಯಾತ್ ಗುರುವಿನಪಿ ಅಂತ ಮಹಾಭಾರತದ ವಾಕ್ಯ. ಮನುಷ್ಯ ಕೋಪಕ್ಕೆ ವಶನಾಗಿಬಿಟ್ರೆ ಗುರುಗಳು ಹಿರಿಯರು ತಂದೆ ತಾಯಿ ಏನು ನೋಡೋದಿಲ್ಲವಂತೆ, ತಲೆಗೆ ಒಡೆದೇ ಬಿಟ್ಟಂತೆ ತಲೆಗೆ. ಆಗ ಒಂದು ವಿಚಿತ್ರ ಪ್ರಸಂಗ ನಡೆದೋಗಿದೆ. ಅವರ ತಲೆ ಒದ್ರಲ್ಲ, ಆ ತಲೆಯೊಳಗೆ ಆ ಜಟೆಯೊಳಗೆ ಸೂಕ್ಷ್ಮ ರೂಪದಲ್ಲಿ ಅಗಸ್ತ್ಯ ಮುನಿಗಳು ಕೂತಿದ್ರಂತೆ. ಸೂಕ್ಷ್ಮ ದೊಡ್ಡ ರೂಪದಲ್ಲಿ ಕೂತ್ರೆ ಹೇಳ್ಕೊಂಡ್ಬಿಡ್ತಾನೆ ತಪಸ್ಸನ್ನು. ಮತ್ತೆ ಇನ್ವಿಜಿವ್ ನೋಡಿದ್ರೆ ತಾನೇ ಪುಣ್ಯ ಬರೋದು ಈ ಕಡೆಗೆ. ಕಾಳದಂತೆ ಭೃಗು ಮುನಿಗಳು ಅಗಸ್ತ್ಯರ ಜಟೆಯೊಳಗೆ ಕೂತಿದ್ರಂತೆ. ಭೃಗುಮುತಸ್ಯ ಜಟಾಪಿ ಲೀನ, ಅಗಸ್ತ್ಯರ ಜಟೆಯೊಳಗೆ ಭೃಗು ಮುನಿಗಳು ಕೂತಿದ್ದಾರೆ. ಅವರು ಈ ಒಳ್ಳೆ ಶಾಪ ಕೊಡೋ ಶಕ್ತಿ ಇದೆ ಅವರಿಗೆ, ಕಣ್ಣು ಎಂದೂ ಬಿದ್ದಿಲ್ಲ. ಕದಾಪಿ ತದಾಪಿ ತಶಿ ತಸ್ಯ ದೃಷ್ಟಿಪಥಂ ನಯ ಮಾತ್ರ ಎಕ್ಸ್ಪೋಸ್ ಮಾಡ್ತಾರೆ, ಅಲ್ಲಿ ತಾಪಕ ಕೈ ಕೊಟ್ಬಿಡ್ತಾರೋ, ಆ ವಿಚಾರ ಬೇರೆ. ಆದರೆ ಸಾಮಾನ್ಯವಾಗಿ ಮನುಷ್ಯ ಬಹಳ ಬುದ್ಧಿವಂತ ನಡ್ಕೋಬೇಕು, ಎಲ್ಲದನ್ನ ಹಾಗೆ ರಿಸರ್ವ್ ಒಂದು ವ್ಯವಸ್ಥೆ ಮಾಡ್ಕೊಂಡಿರಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರು, ಎಂದೂ ಕಣ್ಣಿ ಬಿದ್ದಿರಲಿಲ್ಲ ಬೇರೆ. ಆದರೆ ಸಾಮಾನ್ಯವಾಗಿ ಮನುಷ್ಯ ಬಹಳ ಬುದ್ಧಿವಂತ ನಡ್ಕೋಬೇಕು, ಎಲ್ಲದನ್ನ ಹಾಗೆ ರಿಸರ್ವ್ ಒಂದು ವ್ಯವಸ್ಥೆ ಮಾಡ್ಕೊಂಡಿರಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರು, ಎಂದೂ ಕಣ್ಣಿ ಬಿದ್ದಿರಲಿಲ್ಲ, ಫುಲ್ ಸ್ಟ್ರೆಂತಲ್ಲಿದ್ದರು ಅವರು. ಪಾಪ ಅವ್ರು ಶಾಪ ಕೊಡಲಿಕ್ಕೆ ಅಂತ ಬಾಯಿ ತೆಗಿತಾ ಇದ್ದಾರೆ. ಆಗ ಬ್ರಹ್ಮದೇವರು ನೋಡಿದ್ರಂತೆ, ಬ್ರಹ್ಮದೇವರು ಮೃಗುಮನಿಗಳ ತಂದೆಯವರು, ಅವ್ರು ನೋಡ್ತಾರೆ ಇವರಿಗೆ ಶಾಪ ಕೊಡ್ಲಿಕ್ಕಾಗೋದಿಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ಶಾಪ ಕೊಡೋ ಎಷ್ಟು ಶಕ್ತಿ ಬಂದ ನಹುಶನಿಗೆ ಅಂತ ಕೇಳಿದರೆ, ಮೂರು ಲೋಕದ ಋಷಿಮುನಿಗಳ ಶಕ್ತಿಯಲ್ಲಿ ಅಡ್ಕೊಂಡ್ಬಿಟ್ಟಿದ್ದಾನೆ ಮೃಗುಮನಿ, ಇವರೊಂದು ಶಕ್ತಿಯನ್ನು ಅಡ್ಕೊಂಡಿಲ್ಲ ಅಷ್ಟೇನೆ. ಇವ್ರ ಮನೆಗೆ ತುಂಬ ಜಾಸ್ತಿ ಇದೆ ಅವರು ಪುಣ್ಯಾಯಿ, ಶಾಪ ಕೊಡ್ಲಿಕ್ಕಾಗೋದಿಲ್ಲ ಅವರಿಗೆ. ಬ್ರಹ್ಮದೇವರು ನೋಡ್ತಾರೆ ಅವ್ರ ಶಾಪ ಕೊಡಬೇಕು, ಲೋಕ ಕಲ್ಯಾಣವಾಗಬೇಕೀಗ, ನಹುಶನೂ ಬದುಕಬೇಕು. ಇವ್ರು ಯಾರೋ ಸಾಯ್ತಾರೆ ಅಲ್ಲ, ನಹುಶನೂ ಹಾಳಾಗಿ ಹೋಗ್ತಾನೆ ಈ ರೀತಿ ಮಾಡೋದ್ರಿಂದ, ಅವನು ಬದುಕಬೇಕು. ಬ್ರಹ್ಮದೇವರು ಏನು ಮಾಡಿದ್ರಂತೆ, ಅವರೊಳಗೆ ತಾವು ಎಂಟರ್ ಆಗ್ತಾರೆ, ಭೃಗುಮುನಿಯೊಳಗೆ ತಾವು ಪ್ರವೇಶ ಮಾಡ್ತಾರೆ. ಹಿಂದೆ ಹಾಗೆ ಆಗಿತ್ತು. ಶಾಪ ಕೊಳ್ಳಕ್ಕೆ ಅಂತ ವಶಿಷ್ಠರು ಹೋದಾಗ ಒಳಗೆ ಬ್ರಹ್ಮದೇವರು ವಶಿಷ್ಠ ಸಂಸ್ಥಾ ಕಮಲೋದ್ಭವ ಪ್ರಭು ಅಂತ ಹೇಳಿದ್ದಾರೆ, ಅವರು ಎಂಟರ್ ಆದರಂತೆ. ಅವರು ಮಾತಾಡ್ತಾ ಇದ್ದಾರೆ, ಕೆಲವು ನಹುಷ ಎಂಥ ಪಾಪ ಕಾರ್ಯ ಮಾಡ್ತಾ ಇದ್ದಿ, ನೀನೀಗ ಕಾಲಿಲ್ ಹೊಡೆದಿದ್ದೀಯಲ್ಲ, ಉನ್ಮತ್ತನಾಗಿದ್ದೀಯಲ್ಲ, ತಕ್ಷಣ ನೀನು ಅವನಂತ ಇದ್ದಂತೆ ಸರ್ಪ ಸರ್ಪ ಅಂತಿದ್ದಂತೆ. ಸರ್ಪ ಅಂದರೆ ಸಂಸ್ಕೃತದಲ್ಲಿ ಕ್ರಿಯಾಪದಕ್ಕೆ ಏನು ಅರ್ಥ ಗೊತ್ತೇನು, ಜಸ್ಟ್ ಮೂವ್ ಮೂವ್ ಅಂತ ಅರ್ಥ, ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅಂತ ಅರ್ಥ. ಎಲ್ಲಿಗೆ? ಶಚಿ ಮನೆಗೆ ಅವನಂತ ಇದ್ದಿತ್ತು. ಸರ್ಪ ಸರ್ಪ ಅಂದೆಯಲ್ಲ, ನೀನು ಸರ್ಪವಾಗಿಯೇ ಹುಟ್ಟು ಅಂತ ಹೇಳ್ತಾರೆ ತಕ್ಷಣ. ಅವನೇನಂದ ಅದೇ ದುಃಖ ಬರಬೇಕು. ಎಂಎಂವಾಪಿ ಸ್ಮರಂಭಾವಂ ತ್ಯಜತ್ತೆಂತೆ ಕಲೇವರಂ ಇದ್ದ ಹಾಗೆ ಮನುಷ್ಯ ಎಂಥೆಂಥ ಯೋಚನೆಯನ್ನು ಮಾಡ್ತಾನೋ ಅಂಥದ್ದೇ ಗತಿಗೆ ಹೋಗಬೇಕು. ನೀನು ಸರ್ಪವಾಗಿ ಭೂಲೋಕದಲ್ಲಿ ಹುಟ್ಟು ಅಂತ ಶಾಪ ಕೊಟ್ಟು ಇಮ್ಮಡಿ ಬ್ರಹ್ಮದೇವರ ಶಾಪ ಅಂದರೆ ಇಮ್ಮಿಡಿಯೇಟ್ ಅಂದ್ರೆ ವಿತ್ ಇಮಿಡಿಯೇಟ್ ಎಫೆಕ್ಟ್ ಆರ್ಡರು ವಿತ್ ಇಮಿಡಿಯೇಟ್ ಎಫೆಕ್ಟ್, ತಕ್ಷಣ ಭೂಮಿಯಲ್ಲಿ ಹುಟ್ಟಬೇಕು ನೀನು. ಆದರೆ ಅಷ್ಟು ಲೋಕದ ಪುಣ್ಯ ನಿನಗೆಲ್ಲ ಇದೆಯಲ್ಲ. ಭೂಲೋಕದಲ್ಲಿ ಹುಟ್ಟಿದಾಗ ನಿನಗೆ ಆಹಾರ ಏನು ಅಂದರೆ ಷಷ್ಠಕಾಲ ಅಂಥೇಳಿ ಮೂರನೇ ದಿವಸ, ಪ್ರತಿ ಮೂರನೇ ದಿವಸ ಸಾಯಂಕಾಲ ಸೂರ್ಯಾಸ್ತದ ಹೊತ್ತಿಗೆ, ಸೂರ್ಯಾಸ್ತದ ಹೊತ್ತಿಗೆ ಅತ್ಯಂತ ಬಲಿಷ್ಠವಾದ ಪ್ರಾಣಿ ಬಂದರೂ ಸರಿನೇ, ನಿನ್ನ ಕೈ ಸಿಗುವಾಗಿ ಸಿಗಬೇಕು, ನೀನು ಅದನ್ನು ತಿನ್ನಬಹುದು. ಉಳಿದಂತೆ ನೀನು ಅದೊಂದೇ ಕಾಯಿತು, ಬೇರೆ ದಾರಿ ಇಲ್ಲ. ಆದರೆ ಬಂದ ವ್ಯಕ್ತಿ ಆ ಹೊತ್ತಿನಲ್ಲಿ ಸಿಕ್ಕರೆ ಮಾತ್ರ ಅವನು ಯಾರೇ ಆಗಿರಲಿ ನಿನಗೆ ಅವನು ಹಿಡಿಯೋ ಶಕ್ತಿ ಬರಲಿ ಅಂತ ಬ್ರಹ್ಮದೇವರು ಅದು ಶಾಪನೂ ಆಯಿತು ವರನೂ ಆಯಿತು. ಹೀಗಿರಬೇಕು ನೀನು, ಈ ರೀತಿ ಎಷ್ಟೋ ದಿವಸ ಇರ್ತೀಯ, ಕೊನೆಗೊಬ್ಬ ಸಿಗ್ತಾನೆ ನಿನ್ನ ಕೈಯಲ್ಲಿ. ಅವನು ಎಂಥವನು ಅಂದರೆ ನಿನಗಿಂತ ಭಾರಿ ಭಾರಿ ಬಲಾಢ್ಯ ಅವನು. ಅವನೇನು ಮಾಡ್ತಾನೆ, ನೀನು ಅವನನ್ನು ತಿನ್ನಲಿಕ್ಕೆ ಅಂತ ಹೋಗ್ತೀಯ, ಅವನು ಬಿಡಿಸ್ಕೊಳ್ಳೋಕ್ಕೆ ಅಂತ ಹೋಗೋದಿಲ್ಲ. ನೀನು ಹೇಗೆ ಹೇಗೆ ಪ್ರಯತ್ನ ಮಾಡ್ತಾ ಹೋಗ್ತೀಯೋ ಹಾಗೆ ನೀನು ಹೆಚ್ಚಿನ ಪುಣ್ಯ ಸೇರ್ಕೊಂಡಿದೆಯಲ್ಲ ಈಗ, ಅದಿಷ್ಟು ಅವನೇ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ದ. ಆ ವ್ಯಕ್ತಿ ಎಲ್ಲ ಶಿಫ್ಟ್ ಆಗ್ತಾ ಹೋಗಿಬಿಡುತ್ತೆ, ನೀನೆಲ್ಲ ನಾರ್ಮಲ್ ಆಗ್ತೀಯ. ಆಗ ನೀನು ನಾರ್ಮಲ್ ಆಗ್ತೀಯ, ಉಂಡನ್ನ ವಾಂತಿ ಆದರೆ ನಾರ್ಮಲ್ ಆಗ್ತಾನಲ್ಲ ಆ ಟೈಪ್ ಹೆಚ್ಚು ತಿಂದುಬಿಟ್ಟಿರ್ತಾನೆ ಆಚೆಗೆ. ನಾ ಇಲ್ಲಿವರೆಗೂ ಏನು ಮಾಡೋಕೆ ಸಾಧ್ಯವಾಗಲ್ಲ, ಒಳಗೆ ಬರಲೇಬೇಕು ವಿಷ ಇದ್ದಾಗ ಲೆಕ್ಕ. ಬರೀ ವಿಷನೇ ವಿಷ ಆಗಬೇಕಾಗಿಲ್ಲ, ನಮ್ಮ ಮಿತಿ ಮೀರಿ ತಿಂದರೆ ಅದೇ ವಿಷ ಇದ್ದಾಗೆ ಅಂತ ಕರೀತಾರೆ. ಅದು ಒಳಗೆ ಹೋಗಬೇಕು, ಆಗ ಹೊರಗೆ ಹೋಗಿಬಿಡುತ್ತೆ, ಆ ವ್ಯಕ್ತಿ ತೊಗೊಂಡ್ಬಿಡ್ತಾನೆ ಎಲ್ಲ ಕೂಡ. ಇದು ಒಂದು ಸ್ಟೇಜ್. ಅನಂತರದ ಹಂತ, ನೀನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಯಾರಾದರೂ ಉತ್ತರ ಕೊಟ್ಟರೆ ಆಗದಲ್ಲಿ ಶಾಪದಿಂದ ಬಿಡುಗಡೆ ಆಗುತ್ತೆ, ಅಲ್ಲಿವರೆಗೂ ಅಲ್ಲೇ ಇರಬೇಕು ಅಂತ ಹೇಳಿದ್ರೆ. ಆಗ ನಹುಷ ಅದರಿಂದ ಶಾಪಗ್ರಸ್ತನಾಗಿ ತಕ್ಷಣ ಭೂಮಿ ಬಿಡ್ತಾನೆ ಇಮ್ಮಿಡಿಯೇಟಾಗಿ. ನಮಗೊಂದು ಪ್ರಶ್ನೆ ಬಂದಾಗ ಮತ್ತೆ ಸ್ವರ್ಗಗಳು ಪೋಸ್ಟ್ ವೇಕೆಂಟ್ ಆಯ್ತಲ್ಲ, ಇನ್ನೂ ಖಾಲಿ ಇದೆಯಾ ಅಂತ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಮತ್ತೆ ಅಲ್ಲೇನಾಯ್ತಂತೆ, ಅಷ್ಟೊತ್ತಿಗೆ ಇಂದ್ರದೇವರದು ಅವಧಿ ಮುಗೀತು, 1000 ವರ್ಷ ಆಯ್ತಲ್ಲ. ಆಗ ಅವರೆಲ್ಲ ಬ್ರಹ್ಮದೇವರನ್ನು ಕೇಳ್ತಾರೆ, ಅವ್ರು ಹೇಳ್ತಾರೆ ಈ ರೀತಿ ಎಷ್ಟು ದಿವಸಕ್ಕಿದ್ರು ಪ್ರಯೋಜನ ಇಲ್ಲ, ಅದಕ್ಕೆ ವ್ಯವಸ್ಥೆ ಇದೆ, ಅಶ್ವಮೇಧಯಾಗವನ್ನು ಮಾಡಿ ಆ ಬ್ರಹ್ಮಹತ್ಯೆ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳಿದ ತಕ್ಷಣ ಅಶ್ವಮೇಧಯಾಗವನ್ನು ಮಾಡ್ತಾರೆ, ಬ್ರಹ್ಮಹತ್ಯೆ ಹೋಗುತ್ತೆ, ಇಂದ್ರದೇವರು ವಾಪಸ್ ಬರ್ತಾರೆ, ಕಬ್ಬಿಡಿದರೆ ಕೂತು ಬಿಡ್ತಾರೆ ಅಂತ ಆ ಸಮಸ್ಯೆ ಪರಿಹಾರ ಆಯಿತು. ಈ 1000 ವರ್ಷದ ಮಧ್ಯೆ ನಡೆದ ಗಲಾಟೆ ಇದಿಷ್ಟು ಕೂಡ. ನಹುಷ ಭೂಲೋಕದಲ್ಲಿ ಹಾವಾಗಿ ಹುಟ್ಟಿದ್ದ, ಹುಟ್ಟಿ ಎಷ್ಟೋ ವರ್ಷ ಆಗಿ ಹೋಗಿಬಿಟ್ಟಿತ್ತು. ಅವನು ಬಂದವರಲ್ಲಿ ತಿಂದು ಗೊತ್ತಿತ್ತೆ ಹೊರತು ಯಾರು ಬಿಡಿಸ್ಕೊಂಡು ಹೋಗೋರು ಯಾರು ಸಿಕ್ಕಿರಲಿಲ್ಲ ಅವನಿಗೆ. ಎಷ್ಟೋ ದಿವಸಗಳಿಂದ ಹಾಗೆ ಅನುಭವಿಸ್ತಾ ಇದ್ದ, ಅನುಭವಿಸಿ ಮಹಾಯುಗಗಳು ಕಳೆದವಂತೆ. ಅದಕ್ಕೆ ಅಷ್ಟಾವಿಂಶೆ ಮಹಾಯುಗೆ, 28ನೇ ದ್ವಾಪರ ಯುಗದ ಕೊನೆ ಇತ್ತು, ಪಾಂಡವ ರಾಜ್ಯ ಮಾಡ್ತಾ ಇರೋದ ಕಾಲ. ಆಗ ಭೀಮಸೇನ ಅಲ್ಲಿ ಹೋಗಿರೋದೀಗ ಅಜಗರ ಏನು ಮಾಡಿದನಂತೆ, ಕಷ್ಟ ಹಿಡ್ಕೊಂಡ್ಬಿಡ್ತಾನೆ ಭೀಮಸೇನನ್ನು. ಅದು ಸಾಯಂಕಾಲದ ಹೊತ್ತು ಭೀಮಸೇನ ತಿಳಿದೇ ಹೋಗಿದ್ದಲ್ಲ, ಭೀಮಸೇನ ತಿಳಿದೇ ಹೋಗಿತ್ತು. ಯಾಕೆ ಶಾಪ ಕೊಟ್ಟಿದ್ದು ಬ್ರಹ್ಮದೇವರು, ಇವರು ಭಾವಿ ಬ್ರಹ್ಮದೇವರು, ಪೂರ್ತಿ ಅವರಿಗೆ ಗೊತ್ತು. ಆದ್ದರಿಂದ ಆ ನರಸನ ಶಾಪದ ಅವಸ್ಥೆ ಮುಗಿದಿದೆ, ಅವನು ಉದ್ಧಾರ ಮಾಡಬೇಕು ಅಂತಲೇ ಭೀಮಸೇನ ಅಲ್ಲಿಗೆ ಹೋದನಂತೆ. ಹಾವು ಕಷ್ಟ, ಅವನಿಗೆ ಜ್ಞಾನ ಇಲ್ಲ, ಅವನಿಗೆ ತಿಳುವಳಿಕೆ ಇಲ್ಲ, ಯಾರೋ ಬಂದಿದ್ದಾನೆ ಹಿಡಿಬೇಕು ಅಂತ ಹಿಡಿದು ಬಿಡುತ್ತ. ಭೀಮಸೇನಿಗೆ ಜ್ಞಾನ ಇದೆ, ಅವನು ಹಿಡಿದು ತಿನ್ನಕ್ಕೆ ಅಂತ ಪ್ರಯತ್ನ ಪಡ್ತಾನೆ, ಮೈಯೆಲ್ಲ ಬಿಗಿದು ಬಿಡ್ತಾನೆ. ಭೀಮಸೇನ ಏನೂ ಪ್ರಯತ್ನ ಮಾಡಕ್ಕೆ ಹೋಗೋದಿಲ್ಲ, ನಿಧಾನವಾಗಿ ಅವನು ಏನೇನೋ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಪಟ್ಟಾಗೆಲ್ಲ ಆತರ ಪುಣ್ಯವೆಲ್ಲ ಭೀಮನಿ ಶಿಫ್ಟ್ ಆಗಲಿಕ್ಕೆ ಶುರುವಾಗ. ಎಕ್ಸ್ಟ್ರಾ ಏನೇನು ಇತ್ತಲ್ಲ, ಆ ಎಷ್ಟು ಪಾಯಿಂಟ್ ಇದ್ದಿದ್ದೆ ಪಾಯಿಂಟ್ ಸಮಥಿಂಗ್ ತನ್ನ ಇತ್ತು ಪಾಪ, ಇದ್ದಿದ್ದೆಲ್ಲ ಎಕ್ಸ್ಟ್ರಾನೇ ಆತನಿಗೆ. ಲಾಟ್ರಿ ಬಂದಿರುತ್ತಲ್ಲ, ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅದರೊಳಗೆ, ಏನೋ 10-20 ರೂಪಾಯಿ ಲಾಟ್ರಿ ತೊಗೊಂಡ್ರೆ ಕೋಟಿ ಅಂತ ಲಾಟ್ರಿ ಬಂದಿರುತ್ತೆ, ಆ ಲಾಟ್ರಿಗಿಂತ ಜಾಸ್ತಿ ಹೊಡೆದಿತ್ತು ಪಾಪ ನಹುಷನಿಗೆ.